ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದಾಖಲೆಯ 1,27,000 ಕೋಟಿ ರೂಪಾಯಿ ತಲುಪಿದ ದೇಶೀಯ ರಕ್ಷಣಾ ಉತ್ಪಾದನೆ. ಜಿಎಸ್ಟಿಪಿಯಲ್ಲಿ 36.46 ಲಕ್ಷ ಕೋಟಿ ರೂಪಾಯಿಗಳೊಂದಿಗೆ ಅಗ್ರಸ್ಥಾನ ಪಡೆದ ಮಹಾರಾಷ್ಟ್ರ. ದೆಹಲಿ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಂದ 2025-26 ಸಾಲಿನ ಆಯವ್ಯಯ ಮಂಡನೆ. ಏಷ್ಯಾ ಕಪ್ ಫುಟ್ಬಾಲ್ 2027 ಅರ್ಹತಾ ನಿರ್ಣಾಯಕ 3ನೇ ಸುತ್ತಿನ ಪಂದ್ಯದಲ್ಲಿ ಭಾರತ ಬಾಂಗ್ಲಾದೇಶ ಸೆಣಸು. ಐಪಿಎಲ್ ಟಿ20 ಕ್ರಿಕೆಟ್ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ. ಮೇಕ್ ಇನ್ ಇಂಡಿಯಾ ಉಪಕ್ರಮ ಆರಂಭಗೊಂಡ ನಂತರ ಭಾರತ 2023-24 ದೇಶೀಯ ರಕ್ಷಣಾ ಉತ್ಪಾದನೆಯಲ್ಲಿ ಇದುವರೆಗಿನ ಅತ್ಯಧಿಕ ಬೆಳವಣಿಗೆಯನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಾಖಲೆಯ 1,27,000 ಕೋಟಿ ರೂಪಾಯಿಗಳನ್ನು ರಕ್ಷಣಾ ಉತ್ಪಾದನೆ ತಲುಪಿದೆ. ಇದರ ಮೌಲ್ಯವು 2014-15 ಸಾಲಿನಲ್ಲಿದ್ದಂತಹ 46,429 ಕೋಟಿ ರೂಪಾಯಿಗಳಿಗಿಂತ ಶೇ.174% ಹೆಚ್ಚಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಒಂದು ಕಾಲದಲ್ಲಿ ರಕ್ಷಣಾ ಉಪಕರಣಗಳ ಪೂರೈಕೆಗೆ ವಿದೇಶಿ ರಫ್ತುದಾರರ ಮೇಲೆ ಅವಲಂಬಿತವಾಗಿದ್ದಂತಹ ದೇಶವು ಈಗ ಸ್ಥಳೀಯ ಉತ್ಪಾದನೆಯಲ್ಲಿ ಉದಯೋನ್ಮುಖ ಶಕ್ತಿಯಾಗಿ ನಿಂತಿದೆ. ಸ್ವದೇಶಿ ಸಾಮರ್ಥ್ಯಗಳ ಮೂಲಕ ತನ್ನದೇ ಆದ ಮಿಲಿಟರಿ ಬಲವನ್ನು ರೂಪಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ರಫ್ತುಗಳು 2013-14 686 ಕೋಟಿ ರೂಪಾಯಿಗಳಿಗಿಂತ 21,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾರ್ವಕಾಲಿಕ ಗರಿಷ್ಠಕ್ಕೆ ಏರಿಕೆಯನ್ನು ಕಂಡಿದೆ. ಇದು ಕಳೆದ ದಶಕದಲ್ಲಿ 30 ಪಟ್ಟು ಹೆಚ್ಚಳವಾಗಿರುವುದು ಗಮನಾರ್ಹ ಸಂಗತಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ದೂರದೃಷ್ಟಿಯ ನಾಯಕತ್ವದಲ್ಲಿ ಪ್ರತಿಯೊಂದು ರಾಜ್ಯವು ಅಭಿವೃದ್ದಿಯ ಹಾದಿಯಲ್ಲಿ ಸಾಗುತ್ತಿದೆ ಮತ್ತು ಮಹಾರಾಷ್ಟವು ಪ್ರಸ್ತುತ 36.46 ಲಕ್ಷ ಕೋಟಿ ರೂಪಾಯಿಗಳೊಂದಿಗೆ ಜೊತೆಗೆ ಅತಿದೊಡ್ಡ ಒಟ್ಟು ದೇಶೀಯ ಉತ್ಪನ್ನ ಜಿಎಸ್ಟಿಪಿಯೊಂದಿಗೆ ಮುಂಚೂಣಿಯಲ್ಲಿದೆ ಎಂದು ದತ್ತಾಂಶವು ತಿಳಿಸಿದೆ. ಈ ನಡುವೆ ಸಿಕ್ಕಿಂ ತಲಾ ಜಿಎಸ್ಟಿಪಿಯ ವಿಷಯದಲ್ಲಿ 6.25 ಲಕ್ಷ ರೂಪಾಯಿಗಳ ಜೊತೆಗೆ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇದು ಈಶಾನ್ಯ ರಾಜ್ಯದ ಸಮೃದ್ಧ ಮತ್ತು ಸಮಗ್ರ ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನ ವೇದಿಕೆಯಲ್ಲಿ ಇನ್ಫೋ ಇಂಡಿಯಾ ಡೇಟಾ ತಿಳಿಸಿದೆ. ಜಿಎಸ್ಟಿಪಿ ಮತ್ತು ತಲಾ ಆದಾಯದ 2022 ಮತ್ತು 2023 ಚಿತ್ರಣ ದೊರೆತಿದ್ದು ಇದು ರಾಜ್ಯಗಳಾದ್ಯಂತ ಆರ್ಥಿಕ ಮಾದರಿಗಳನ್ನು ಎತ್ತಿ ತೋರಿಸುತ್ತದೆ. ಈ ಮೂಲಕ ಭಾರತವು ತನ್ನ ಅಭಿವೃದ್ದಿ ಪ್ರಮಾಣವನ್ನು ಮುಂದುವರೆಸುತ್ತಿದೆ ಎಂದು ಅಂಕಿಅಂಶ ತಿಳಿಸಿದೆ. ಮಹಾರಾಷ್ಟವು ಜಿಎಸ್ಟಿಪಿ ಉತ್ಪಾದನೆಯಲ್ಲಿ 36.46 ಲಕ್ಷ ಕೋಟಿ ರೂಪಾಯಿಗಳ ಜೊತೆಗೆ ಮುಂಚೂಣಿಯಲ್ಲಿದೆ. ಈ ನಡುವೆ ಸಿಕ್ಕಿಂ ತಲಾ ಜಿಎಸ್ಟಿಪಿಯಲ್ಲಿ 6.25 ಲಕ್ಷ ರೂಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ ಎಂದು ಇನ್ಫೋ ಇಂಡಿಯಾ ಡೇಟಾ ತಿಳಿಸಿದೆ. ಇತರ ರಾಜ್ಯಗಳಾದಂತಹ ಉತ್ತರ ಪ್ರದೇಶ 22.84, ತಮಿಳುನಾಡು 23.93, ಗುಜರಾತ್ 22.03, ಕರ್ನಾಟಕ 22.7, ಮಧ್ಯಪ್ರದೇಶ 12.46, ಬಿಹಾರ 7.46 ಮತ್ತು ದೆಹಲಿ 10.15 ಲಕ್ಷ ಕೋಟಿ ತಲಾವಾರು ಜಿಎಸ್ಟಿಪಿಯನ್ನು ಹೊಂದಿದೆ. ಈ ನಡುವೆ ದಕ್ಷಿಣ ರಾಜ್ಯಗಳು ತಲಾವಾರು ಜಿಎಸ್ಟಿಪಿಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿವೆ. ತೆಲಂಗಾಣ 3.46 ಲಕ್ಷ, ಕರ್ನಾಟಕ 3.37 ಲಕ್ಷ, ತಮಿಳುನಾಡು 3.12 ಲಕ್ಷ, ಕೇರಳ 2.87 ಲಕ್ಷ, ಆಂಧ್ರಪ್ರದೇಶ 2.46 ಲಕ್ಷವನ್ನು ಹೊಂದಿದೆ. ರಾಷ್ಟ ರಾಜಧಾನಿ ದೆಹಲಿ 4.84 ಲಕ್ಷ, ಮಹಾರಾಷ್ಟ 2.91 ಲಕ್ಷ, ಗುಜರಾತ್ 3.12 ಲಕ್ಷ, ಅರುಣಾಚಲ ಪ್ರದೇಶ 2.27 ಲಕ್ಷ, ಉತ್ತರಾಖಂಡ 2.64 ಲಕ್ಷ, ಹಿಮಾಚಲ ಪ್ರದೇಶ 2.58 ಲಕ್ಷ, ಪಂಜಾಬ್ 2.83 ಲಕ್ಷ ಮತ್ತು ಹರಿಯಾಣ 3.3 ಲಕ್ಷ ತಲಾವಾರು ಜಿಎಸ್ಟಿಪಿಯನ್ನು ಹೊಂದಿದೆ. ಈ ಅಂಕಿಅಂಶಗಳಿಂದ ವಿವಿಧ ರಾಜ್ಯಗಳು ತಮ್ಮದೇ ಆದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಆರ್ಥಿಕ ಬಲಗಳೊಂದಿಗೆ ಅಭಿವೃದ್ದಿಯತ್ತ ಸಾಗುತ್ತಿವೆ ಎಂಬುದು ಸ್ಪಷ್ಟವಾಗುತ್ತದೆ. ಭಾರತದ ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದ ಈ ಅಂಕಿಅಂಶಗಳು ಎಲ್ಲ ರಾಜ್ಯಗಳು ಅಭಿವೃದ್ದಿ ಕ್ಷೇತ್ರದಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಿವೆ ಮತ್ತು ದೇಶದ ಸಮೃದ್ದಿಗೆ ಕೊಡುಗೆ ನೀಡುತ್ತಿವೆ ಎಂಬುದನ್ನು ಸೂಚಿಸುತ್ತವೆ. ಈ ತಿಂಗಳ 30ರಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಈ ನಿಟ್ಟಿನಲ್ಲಿ ನಾಗರಿಕರಿಂದ ಸಲಹೆ ಮತ್ತು ಸೂಚನೆಗಳನ್ನು ಆಹ್ವಾನಿಸಿದ್ದಾರೆ. ಈ ತಿಂಗಳ ಮನ್ ಕಿ ಬಾತ್ಗಾಗಿ ಈವರೆಗೆ ವ್ಯಾಪಕ ಶ್ರೇಣಿಯ ಸಲಹೆಗಳನ್ನು ಪಡೆದಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಲಹೆಗಳು ಸಾಮಾಜಿಕ ಒಳಿತಿಗಾಗಿ ಸಾಮೂಹಿಕ ಪ್ರಯತ್ನಗಳ ಶಕ್ತಿಯನ್ನು ಎತ್ತಿ ತೋರಿಸುತ್ತವೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರು ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಟೋಲ್ ಫ್ರೀ ಸಂಖ್ಯೆ 1800 11 7800 ಮೂಲಕ ಸಲ್ಲಿಸಬಹುದಾಗಿದೆ ಹಾಗೂ ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ MyGOV.in ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ಕೂಡ ತಮ್ಮ ಸಲಹೆಗಳನ್ನು ಹಂಚಿಕೊಳ್ಳಬಹುದು. ಮುಂಬರುವ ಸಂಚಿಕೆಗೆ ಸಲಹೆಗಳನ್ನು ಈ ತಿಂಗಳ 28ರವರೆಗೆ ಸ್ವೀಕರಿಸಲಾಗುತ್ತದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಸಂಪೂರ್ಣ ನೆಟ್ವರ್ಕ್, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲೂ ಲಭ್ಯವಿದೆ. ಇದನ್ನು ಆಕಾಶವಾಣಿ ಮತ್ತು ದೂರದರ್ಶನ ಸುದ್ದಿ ಜಾಲತಾಣ, ಪಿಎಂಒ ಮತ್ತು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಆಕಾಶವಾಣಿಯ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ನಂಬಿಕೆ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ.
ನಮ್ಮ ಎಕ್ಸ್ ಖಾತೆ @AIRNews_BANG,
ಫೇಸ್ಬುಕ್ ಖಾತೆ AIR RNU Bengaluru, ಇನ್ಸ್ಟಾಗ್ರಾಂನ RNU Bengaluru ಖಾತೆಯನ್ನು ಅನುಸರಿಸಿ.
ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ.
ದೆಹಲಿಯ ಬಿಜೆಪಿ ನೇತೃತ್ವದ ಸರ್ಕಾರ ಇಂದು ವಿಧಾನಸಭೆಯಲ್ಲಿ 2025-26 ಹಣಕಾಸು ವರ್ಷದ ಬಜೆಟ್ ಅನ್ನು ಮಂಡನೆ ಮಾಡಲಿದೆ. ಬಜೆಟ್ ಅನ್ನು ನಾಳೆ ಸದನದಲ್ಲಿ ಚರ್ಚೆ ನಡೆಸಲಾಗುವುದು. ಚರ್ಚೆ ನಂತರ ಮರುದಿನ ವಿಧಾನಸಭೆಯಲ್ಲಿ ಬಜೆಟ್ ಅನ್ನು ಅಂಗೀಕರಿಸಲಾಗುವುದು. 5 ದಿನಗಳ ದೆಹಲಿ ವಿಧಾನಸಭೆ ಅಧಿವೇಶನವು ನಿನ್ನೆ ದೆಹಲಿ ಸಾರಿಗೆ ನಿಗಮ DTCಯ ಕಾರ್ಯವೈಖರಿಯ ಕುರಿತು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ ವರದಿಯನ್ನು ಸದನದಲ್ಲಿ ಮಂಡಿಸುವುದರ ಜೊತೆಗೆ ಪ್ರಾರಂಭವಾಯಿತು. ಸಿಎಜಿ ವರದಿಯ ಮೇಲಿನ ಚರ್ಚೆ ಇಂದು ಸಹ ಮುಂದುವರಿಯಲಿದೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಸಿಎಜಿ ವರದಿಯನ್ನು ಮಂಡಿಸಿದರು ಮತ್ತು ದೆಹಲಿ ಸರ್ಕಾರವು ರಾಷ್ಟ್ರ ರಾಜಧಾನಿಯಲ್ಲಿ ಆಮ್ ಆದ್ಮಿ ಪಕ್ಷದ ತಮ್ಮ ಹಿಂದಿನ ಆಡಳಿತದ ಅವಧಿಯ ಕುರಿತು ಶ್ವೇತಪತ್ರವನ್ನು ಹೊರಡಿಸಲಿದೆ ಎಂದು ಘೋಷಣೆ ಮಾಡಿದರು. ಈ ವರದಿಯು DTCಯ ಹಣಕಾಸು ಮತ್ತು ಕಾರ್ಯಾಚರಣೆಯ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ನಿರೀಕ್ಷೆ ಇದೆ. ವಿವಿಧ ಇಲಾಖೆಗಳಲ್ಲಿ ಲೆಕ್ಕ ಪರಿಶೋಧನೆಗಳು ಇನ್ನೂ ನಡೆಯುತ್ತಿರುವುದರಿಂದ ಆರ್ಥಿಕ ಸಮೀಕ್ಷೆಯನ್ನು ಶೀಘ್ರದಲ್ಲೇ ಮಂಡನೆ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ದೆಹಲಿ ವಿಧಾನಸಭೆಯ ಬಜೆಟ್ ಅಧಿವೇಶನ ಈ ತಿಂಗಳ 28ರವರೆಗೆ ಮುಂದುವರಿಯಲಿದೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ 2027 ಅರ್ಹತಾ ಪಂದ್ಯದ ನಿರ್ಣಾಯಕ 3ನೇ ಸುತ್ತಿನ ಪಂದ್ಯದಲ್ಲಿ ಭಾರತ ತಂಡವು ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಮೇಘಾಲಯ ಶಿಲಾಂಗ್ನಲ್ಲಿರುವ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಪಂದ್ಯ ಇಂದು ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಕಳೆದ ಬುಧವಾರ ಮಾಲ್ಡೀವ್ಸ್ ವಿರುದ್ದ ನಡೆದ ಅಂತಾರಾಷ್ಟೀಯ ಸ್ನೇಹಪರ ಪಂದ್ಯದಲ್ಲಿ ಬ್ಲೂ ಟೈಗರ್ಸ್ 3-0 ಅಂತರದ ಭರ್ಜರಿ ಜಯ ದಾಖಲಿಸಿದೆ. ಈ ಗೆಲುವು ಮುಖ್ಯ ಕೋಚ್ ಮಲೋನೋ ಮಾರ್ಕ್ವೆಚ್ ನೇತೃತ್ವದಲ್ಲಿ ಭಾರತದ ಮೊದಲ ಜಯವಾಗಿದೆ. ಭಾರತವು ಎಎಫ್ಸಿ ಏಷ್ಯನ್ ಕಪ್ 2027 ಅರ್ಹತಾ ಪಂದ್ಯಗಳ ಅಂತಿಮ ಸುತ್ತಿನ ಸಿ ಗುಂಪಿನಲ್ಲಿ ಹಾಂಕಾಂಗ್, ಸಿಂಗಾಪುರ ಮತ್ತು ಬಾಂಗ್ಲಾದೇಶದ ಜೊತೆಗೆ ಸ್ಥಾನ ಪಡೆದಿವೆ. ತಂಡಗಳು March 2026ರವರೆಗೆ ಸ್ಪರ್ಧಿಸಲಿದ್ದು ಗುಂಪು ಹಂತದ ವಿಜೇತರು ಸೌದಿ ಅರೇಬಿಯಾದಲ್ಲಿ ನಡೆಯುವ ಎಎಫ್ಸಿ ಏಷ್ಯನ್ ಕಪ್ ಪಂದ್ಯಾವಳಿಗೆ ಮುನ್ನಡೆ ಪಡೆಯಲಿವೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನಲ್ಲಿ ನಿನ್ನೆ ರಾತ್ರಿ ವಿಶಾಖಪಟ್ಟಣಂನ ವೈಎಸ್ ರಾಜಶೇಖರ ರೆಡ್ಡಿ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದ ಕೊನೆಯ ಓವರ್ನ ರೋಮಾಂಚಕ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 1 ವಿಕೆಟ್ನಿಂದ ಸೋಲಿಸಿತು. ಎಲ್ಎಸ್ಜಿ ನೀಡಿದ್ದ 210 ರನ್ಗಳ ಗುರಿಯನ್ನು ಬೆನ್ನಹತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ 19.3 ಓವರ್ಗಳಲ್ಲಿ 9 ವಿಕೆಟ್ಗಳಿಗೆ 211 ರನ್ ಗಳಿಸುವಲ್ಲಿ ಶಕ್ತವಾಯಿತು. ಒಂದು ಹಂತದಲ್ಲಿ ಡೆಲ್ಲಿ 5 ವಿಕೆಟ್ಗಳಿಗೆ 65 ರನ್ ಗಳಿಸಲು ಸಂಕಷ್ಟದಲ್ಲಿತ್ತು. ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಶುತೋಷ್ ಶರ್ಮಾ ಮತ್ತು ಚೊಚ್ಚಲ ಆಟಗಾರ ವಿಪ್ರಜ್ ನಿಗಮ್ ಪಂದ್ಯವನ್ನು ಡೆಲ್ಲಿ ಪರವಾಗಿ ತಿರುಗಿಸಿದರು. ಸಿಕ್ಸರ್ ಸಿಡಿಸುವ ಮೂಲಕ ಜಯ ಸಾಧಿಸಿದ ಆಶುತೋಷ್ ತಮ್ಮ 66 ರನ್ಗಳ ಆಟಕ್ಕೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇದಕ್ಕೂ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಎಲ್ಎಸ್ಜಿ ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 209 ರನ್ ಗಳಿಸಲು ಶಕ್ತವಾಯಿತು. ಎಲ್ಎಸ್ಜಿ ಪರ ಮಿಚೆಲ್ ಮಾರ್ಷ್ 72 ರನ್ ಗಳಿಸಿದರೆ ನಿಕೋಲಸ್ ಪೂರನ್ 75 ರನ್ ಗಳಿಸಲು ಮುನ್ನಡೆದರು. ದೆಹಲಿ ಪರ ಮಿಚೆಲ್ ಸ್ಟಾರ್ಕ್ 3 ವಿಕೆಟ್ಗಳನ್ನು ಪಡೆದು ಅತ್ಯುತ್ತಮ ಬೌಲರ್ ಆಗಿದ್ದರು. ಇಂದಿನ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಾಟ ನಡೆಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 7:30 ಆರಂಭವಾಗಲಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ 2024-25 ಋತುವಿಗಾಗಿ ಭಾರತೀಯ ಮಹಿಳಾ ತಂಡಕ್ಕೆ ರಿಟೈನರ್ಶಿಪ್ ಒಪ್ಪಂದವನ್ನು ಘೋಷಣೆ ಮಾಡಿದೆ. ಇದು October 1, 2024 ಸೆಪ್ಟೆಂಬರ್ 30, 2025 ಅವಧಿಯನ್ನ ಒಳಗೊಂಡಿದೆ. 3 ಮಾದರಿಗಳ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್, ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದಾನಾ ಮತ್ತು ಆಲ್ರೌಂಡರ್ ದೀಪ್ತಿ ಶರ್ಮಾ ಅವರ ಸ್ಥಿತಿ ಪ್ರದರ್ಶನದಿಂದಾಗಿ ಅವರನ್ನು ಎ ಗ್ರೇಡ್ನಲ್ಲಿ ಇರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾಖಲೆಯ 1,27,000 ಕೋಟಿ ರೂಪಾಯಿ ತಲುಪಿದ ದೇಶೀಯ ರಕ್ಷಣಾ ಉತ್ಪಾದನೆ. ಜಿಎಸ್ಟಿಪಿಯಲ್ಲಿ 36.46 ಲಕ್ಷ ಕೋಟಿ ರೂಪಾಯಿಗಳೊಂದಿಗೆ ಅಗ್ರಸ್ಥಾನ ಪಡೆದ ಮಹಾರಾಷ್ಟ್ರ. ದೆಹಲಿ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಂದ 2025-26 ಸಾಲಿನ ಆಯವ್ಯಯ ಇಂದು ಮಂಡನೆ. ಏಷ್ಯನ್ ಕಪ್ ಫುಟ್ಬಾಲ್ 2027 ಅರ್ಹತಾ ನಿರ್ಣಾಯಕ 3ನೇ ಸುತ್ತಿನ ಪಂದ್ಯದಲ್ಲಿ ಭಾರತ ಬಾಂಗ್ಲಾದೇಶ ಸೆಣಸು. ಐಪಿಎಲ್ ಟಿ20 ಕ್ರಿಕೆಟ್ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.